आनन्दतीर्थमतुलं वदेतापत्रयापहं मुच्चक्षुतां नोकदम्बरे त्रिकेसरि भक्षितात् विद्याविरक्त्यादि सद्गुणौघाकार उज्जय राघवेन्द्राय शक्तिधर्मरताय च भजते नवेद्वादिद्वाये वैगुरवे नमो अचिन्तये आपादमौलिपर्यक्ष्यन्ति सिद्ध्यञ्च मनोरथाः हरिः ओं नमः. ಪಂಡಿತಾಚಾರ್ಯರು ಮಾಡಿರುವಂತಹ ಶ್ರೀ ಮಹಾಕಾವ್ಯ ಅರ್ಥಚಿತ್ರದಿವಿ 5ನೇ ಸರ್ಗದಲ್ಲಿ 20ನೇ ಇರುವಂತಹ ಛಂದಸ್ಸು ಇದು ಜರ ಜತಜರ ಇದ್ರೆ ವಂಶಸ್ಥ ತತಜರ ಇದ್ರೆ ಹಿಂದವಂಶ ಆಗತ್ತೆ. ಅದರ ಮಿಕ್ಸ್ಚರ್ ಕೂಡ ಇರುವಂತದ್ದು ಕೆಲವು ಜಾತಿ ಅಂತ ಕರೀತಾರೆ. ಆದ್ದರಿಂದ ಇವು ಇಂದ್ರವಂಶ ಇಲ್ಲ ವಂಶಸ್ಥ ಇಲ್ಲ ಅದರ ಮಿಶ್ರ ಇರುವಂತದ್ದು ಈ ಅಧ್ಯಾಯ ಈ ಪಂಚಮ ಸರ್ಗ. ಯಾವಾಗಾದರೆ ಶಂಕರ ಭಾಷೆಯಲ್ಲಿರುವ ತಪ್ಪುಗಳನ್ನು ತೋರಿಸಿ ಅದೆಲ್ಲ ಸರಿ ಇಲ್ಲ ಭಾಷ್ಯದಲ್ಲಿ ಅರ್ಥ ಇಲ್ಲ ಅಂತ ಹೇಳಿದಾಗ ಅವರು ಹಾಗಾದರೆ ನೀವು ಒಂದು ಭಾಷೆಯ ಅರ್ಥವನ್ನು ಹೇಳಿದ್ರೆ ನಿಮ್ಮ ಭಾಷೆಯನ್ನು ಮಾಡ್ರಿ ಬ್ರಹ್ಮಸೂತ್ರ ಭಾಷೆಯನ್ನು ಅದು ಹೇಗಿರಬೇಕಂದ್ರೆ ನಿಮ್ಮ ಹಾಗೆ ಇನ್ನೊಬ್ಬರು ಜ್ಞಾನಿಗಳು ಬಂದು ಅದರಲ್ಲಿ ಆಕ್ಷೇಪ ತೋರಿಸುವಂತಿರಬಾರದು. ಯಾರ ಜ್ಞಾನಿಗಳಿಂದಲೂ ದೋಷವನ್ನು ನೀವು ಮಾಡಿರಿ ಅಂತ ಅವರು ಕೇಳ್ತಾರೆ. ಕೇಳಿದಾಗ ಆಚಾರ್ಯರು ಇನ್ನೂ ಆವಾಗ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯ ಆವಾಗ ಇನ್ನೂ ರಚನೆ ಮಾಡಲಿಲ್ಲ. ಆದರೆ ಆಚಾರ್ಯರ ಮನಸ್ಸಿನಲ್ಲಿ ಎಲ್ಲವೂ ಇದೆ, ಮುಂದೆ ಸಮಯ ಬಂದಾಗ ಮಾಡಬೇಕಂತ ಅನ್ಕೊಂಡಿದ್ದಾರೆ. ಚಿಕ್ಕ ಆಚಾರ್ಯ ಚಿಕ್ಕ ವಯಸ್ಸಿನಲ್ಲಿ ಇರುವಂತವರು. ಆವಾಗ ಅವರು ಭಾಷ್ಯವನ್ನು ಅರ್ಥವನ್ನು ಏನು ಮಾಡಲಿಕ್ಕೆ ಇದ್ದಾರೋ ಆ ರೀತಿಯಲ್ಲಿಯೇ ಅಂದ್ರೆ ಮನಸ್ಸಿನಲ್ಲಿ ಅವರು ಎತ್ತು ಭಾಷ್ಯ ಅರ್ಥ ಅನ್ನೋದು ಸೂಚನೆ ಮಾಡುವುದಕ್ಕಾಗಿ ಅವರು ಅವರಿಗೆ ಆ ಭಾಷ್ಯ ಅರ್ಥ ಹೇಗೆ ಇರಬೇಕು ಅನ್ನೋದನ್ನು ಅವರಿಗೆ ಹೇಳ್ತಾರೆ. ಅದು ಹೇಳಿದ ರೀತಿಯನ್ನು 21ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಕ್ಲಿಷ್ಟ ಶಬ್ದಾನ್ವಯಮೇಶ ಸಂಭವತ್ ಸೂತ್ರಾರ್ಥ ಮುಚ್ಚೈ ವಚನಂ ತದಾದದೆ ಮಾನೀಕೃತಾಂನಾಯ ವಿತಸ್ಮೃತಿ ಕ್ಷಣಾತ್ ಏಷ್ಯತ್ ಕಥಾತಾಂಡವ ಸೂತ್ರಧಾರಕಂ ಅಂತೇಳಿ. ಸೂತ್ರಧಾರಕ ಅನ್ನುವ ಶಬ್ದ ನೀವು ಕೇಳಿರ್ತಾರೆ. ಭಗವಂತ ಜಗನ್ನಾಟಕ ಸೂತ್ರಧಾರಿ ಅಂತ ಕರೀತಾರೆ. ಸೂತ್ರಧಾರಿ ಅಂದ್ರೆ ಏನು? ಸೂತ್ರ ಅಂದ್ರೆ ದಾರ. ಪಪ್ಪಟ್ ಶೋ ನಿಮ್ಗೆ ಕೆಲವು ಜನ ಸ್ವಲ್ಪ ಪರಿಚಯ ಇದ್ದಿರಬಹುದು. ಪಪ್ಪಟ್ ಶೋ ಅಂತ ಮಾಡ್ತಾರೆ. ಮಾಡುವಾಗ ಆ ಪಪ್ಪಟ್ಸ್ ಅನ್ನು ಹಿಡ್ಕೊಂಡು ಅವುಗಳಿಗೆ ಕೈ ಕಾಲುಗಳಿಗೆಲ್ಲ ತಲೆಗೆಲ್ಲ ದಾರಗಳನ್ನು ಕಟ್ಟಿ ಆಮೇಲೆ ಒಬ್ಬನು ಆ ದಾರವನ್ನು ಎಳೆದಾಗ ಕೈ ಮೇಲಕ್ಕೆ ಎತ್ತು ಅಂತ ದಾರ ಎಳೆದಾಗ ಕೈ ಮೇಲಕ್ಕೆತ್ತತೆ ಕಾಲು. ಹೀಗೆ ಆ ಪಪ್ಪೆಟ್ಸ್ಗೆ ಏನು ಸ್ವಾತಂತ್ರ್ಯ ಇಲ್ಲ. ಆ ಸೂತ್ರಧಾರಿ ಹೇಗೆ ತಾನು ದಾರಗಳನ್ನು, ಸೂತ್ರ ಅಂದ್ರೆ ದಾರ ಅಂತೇಳಿ, ದಾರಿ ಧರಿಸಿದವನು ಜಗತ್ತನ್ನುವ ನಾಟಕಕ್ಕೆ ಆ ದಾರ ಆ ಪಪ್ಪೆಟ್ ಶೋನಲ್ಲಿ ಹೇಗೆ ಸೂತ್ರವನ್ನು ದಾರವನ್ನು ಹಿಡ್ಕೊಂಡು ಆಡುಸ್ತಾನೋ ಗೊಂಬೆಗಳನ್ನು, ಭಗವಂತ ಹಾಗೆ ಈ ಸಮಸ್ತ ಜೀವರಾಶಿಗಳನ್ನು ತಾನು ಗೊಂಬೆಗಳಂತೆ ಆಡಿಸ್ತಾ ಇದ್ದಾನೆ. ಪಪ್ಪೆಟ್ಸ್ ಎಲ್ಲರೂ ಪಪ್ಪೆಟ್ಸ್ ಇದ್ದಂತೆ ಭಗವಂತನ ಕೈಲಿ ಅಂತ ಹೇಳಿ ಜಗನ್ನಾಟಕ ಸೂತ್ರಧಾರಿ ಅಂತಾರೆ. ಆ ಅರ್ಥದಲ್ಲಿ ಸೂತ್ರಧಾರಿ ಅಂತ ಹೇಳಿ ಇಲ್ಲಿ ಸೂತ್ರಧಾರಕಂ ಅಂತ ಒಂದು ಅನ್ವಯ ಹೇಳಿದ್ದಾರೆ. ಯಾವುದಕ್ಕೆ ಅಂದ್ರೆ ಈ ಪದ್ಯಕ್ಕೆ ಈ ವಿಧವಾಗಿ ಅನ್ಯ ಈ ಶ್ಲೋಕಕ್ಕೆ ಅನ್ವಯ ಆಗಂದ್ರೆ ಏಷಃ ತದಾ ಉಚ್ಚೈಹಿ ಅಕ್ಲಿಷ್ಟ ಶಬ್ದ ಅನ್ವಯಂ ಸಂಭವತ್ ಸೂತ್ರಾರ್ಥಂ ಮಾನೀಕೃತ ಆಮ್ನಾಯ ಯುತ ಸ್ಮೃತಿ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ ವಚನಂ ಕ್ಷಣಾತ್ ಆದದೆ ಅಂತ ಅನ್ವಯ. ಅಂದ್ರೆ ಏಷಃ ಇವರು ಯಾರು? ಶ್ರೀಮಧ್ವಾಚಾರ್ಯರು. ಅವರು ಕದಾ ಆವಾಗ ಯಾವಾಗ ಅಂದ್ರೆ ಪಂಡಿತರು ಹಾಗೆ ಕೇಳಿದ್ದಾರೋ ನೀವು ಅದರ ಅರ್ಥವನ್ನು ಭಾಷ್ಯಾರ್ಥವನ್ನು ಹೇಳ್ರಿ ನಿಮ್ಮ ರೀತಿಯಲ್ಲಿ ಹೇಳ್ರಿ ಅಂತ ಹೇಳಿದಾಗ ಅದಕ್ಕೆ ಹೇಳಿದರು ಅವರು ಕದಾ ಉಚ್ಚೈಹಿ ಅಂದ್ರೆ ಬಹಳ ಎತ್ತರವಾಗಿ ಅಂದ್ರೆ ಗಂಭೀರವಾಗಿ ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ಹೇಳುವಂಥದ್ದು. ಆಚಾರ್ಯರು ಎಲ್ಲ ತಿಳಿದವರು ಆದ್ದರಿಂದ ಸರ್ವಜ್ಞಾಚಾರ್ಯರಾಗಿದ್ದಾರೆ ಅವರು. ತಾವು ಎತ್ತರ ಸ್ವರದಿಂದ ಆ ವಚನ ಎಂತದ್ದು ಅನ್ನೋ ವಚನಕ್ಕೆ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅದು ಕ್ಷಣದಾದದೆ ಒಂದು ಕ್ಷಣದಲ್ಲಿ ಅಂದ್ರೆ ಯಾವ ಆಲೋಚನೆ ವಿತೌಟ್ ಎನಿಥಿಂಗ್ ಐ ಹೀಗ್ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ ಅದೇ ಇಲ್ವೇ ಇಲ್ಲ. ಅವರು ಕೇಳಿದ್ರು ತಕ್ಷಣ ಹೇಳಕ್ಕೆ ಶುರು ಮಾಡಿದ್ದಾರೆ ಆಚಾರ್ಯರು. ಆ ವಚನ ಹೇಗಿತ್ತು ಅನ್ನೋದಕ್ಕೆ ಅನ್ವಯ ಇವೆಲ್ಲ ವಿಶೇಷಣ ಕೊಟ್ಟಿದ್ದಾರೆ. ಅಕ್ಲಿಷ್ಟ ಶಬ್ದಾನ್ವಯಂ ಅಂತೇಳಿ ಅಕ್ಲಿಷ್ಟ ಕ್ಲಿಷ್ಟ ಅಂದ್ರೆ ಕಷ್ಟವಾಗಿ ಇದು ಇಂಗ್ಲಿಷ್ ನಲ್ಲಿ ಅರ್ಕ್ಸಮ್ ಅಂತಾರೆ ಅರ್ಕ್ಸಮ್ ಸ್ಟೈಲ್ ಅಂತೇಳಿ IRKSOM ಅರ್ಕ್ಸಮ್ ಸ್ಟೈಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಕ್ಲಿಷ್ಟತ್ವ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅದಕ್ಕೆ ಕ್ಲಿಷ್ಟ ಅಂತ ಕರೀತಾರೆ. ಹಾಗಿಲ್ಲ ಸುಕ್ಲಿಷ್ಟ ಅಂದ್ರೆ ಆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಅನುಕೂಲವಾಗಿರುವಂತೆ ಶಬ್ದಗಳ ಅನ್ವಯದಿಂದ ಕೂಡಿರುವಂತಹ ವಚನಗಳನ್ನು ಹೇಳಿದ್ದಾರೆ. ಅದಕ್ಕೆ ಶಬ್ದಾನಾಂ ಅನ್ವಯ ಅನ್ವಯ ನಾವು ಬಹಳ ಕಡೆಗೆ ಏನ್ರಿ ನೀವು ಶ್ಲೋಕಕ್ಕೆ ನೀವು ಅನ್ವಯ ಹೇಳ್ರಿ ಅಂತ ಬಹಳ ಜನ ಕೇಳ್ತಾರೆ. ಅನ್ವಯ ಹೇಳ್ರಿ, ಅನ್ವಯ ಹೇಳೋದಂದ್ರೆ ಏನು? ಅನು ಅಯ, ಅನ್ವಯ ಶಬ್ದದಲ್ಲಿ ಎರಡು ಶಬ್ದಗಳಿವೆ. ಅನ್ವಯ ಅಂದ್ರೆ ಅನು ಪ್ಲಸ್ ಅಯ, ಅನುಸೃತ್ಯ ಅಯತಿ ಗಚ್ಚತಿ ಅಂದ್ರೆ ಆ ನಡತೆ ಅಂದ್ರೆ ಆ ಪದಗಳ ಆರ್ಡರ್ ಇದೆ ನೋಡ್ರಿ, ಅದನ್ನು ಆರ್ಡರ್ ಹೇಳುವಂಥದ್ದು. ಯಾಕೆ ಆರ್ಡರ್ ಹೇಳುವಾಗ ಏನೋ ಒಂದು ಆರ್ಡರ್ ಹೇಳುವುದಲ್ಲ, ಯಾರಾದರೆ ಯಾವುದೇ ಒಂದು ಶ್ಲೋಕಕ್ಕಾಗಲಿ ಪದ್ಯಕ್ಕಾಗಲಿ ಭಾಷ್ಯಕ್ಕಾಗಲಿ ಸೂತ್ರಗಳಿಗಾಗಲಿ ಯಾವುದಕ್ಕಾದ್ರೂ ಅರ್ಥವನ್ನು ಹೇಳುವಾಗ ಅನ್ವಯ ಹೇಳ್ತಾರೆ. ಅನ್ವಯ ಅರ್ಥ ಅಂದ್ರೆ ಅದನ್ನು ಹೇಗಿರ್ಬೇಕಂದ್ರೆ ಆರ್ಡರ್ ಹೇಳುವಾಗ ಯಾರು ಆರ್ಡರ್ ಹೇಳ್ತಾನೋ ಅವನ ಮನಸ್ಸಿನಲ್ಲಿ ಅದರ ಅರ್ಥ ಚಿಂತನೆ ಇರುತ್ತೆ. ಅರ್ಥ ಚಿಂತನೆ ಇಲ್ಲದೆ ಅನ್ವಯ ಮಾಡ್ಲಿಕ್ಕಾಗೋದಿಲ್ಲ. ಅನ್ವಯ ಮಾಡ್ಲಿಕ್ಕೆ ಮುಂಚೆನೆ ಅರ್ಥದ ತಿಳುವಳಿಕೆ ಇರಬೇಕು. ಅರ್ಥ ತಿಳಿದವನೇ ಅನ್ವಯ ಮಾಡ್ಲಿಕ್ಕಾಗತ್ತೆ, ಅರ್ಥವನ್ನೇ ತಿಳಿಯದೆ ಅನ್ವಯ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅನ್ವಯ ಮಾಡಿದ್ದಾನೆ ಒಬ್ಬನು ಅಂದ್ರೆ ಅವನಿಗೆ ಆ ಅರ್ಥಜ್ಞಾನ ಇದೆ ಅಂತ ಅರ್ಥ. ಅರ್ಥಜ್ಞಾನ ಇಲ್ಲದೆ ಅನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಆಚಾರ್ಯರು ಸುಲಭ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಶಬ್ದಗಳ ಅನ್ವಯ ಅನುಸೃತಿ ಆಯತಿ ಅಂದರೆ ಅರ್ಥವನ್ನು ಅನುಸರಿಸಿ ಭಾವವನ್ನು ಅನುಸರಿಸಿ ಹೋಗುವಂಥದ್ದು. ಅಂತಹ ಶಬ್ದಗಳ ಅನ್ವಯ ಮಾಡಿ ಹೇಳಿದ್ದಾರೆ ಶಬ್ದಾನ್ವಯ ಅಕ್ಲಿಷ್ಟ ಶಬ್ದಾನ್ವಯ ಯತ್ರ ತತ್ ಅಕ್ಲಿಷ್ಟ ಶಬ್ದಾನ್ವಯಂ ಅಂತೇಳಿ. ಶಬ್ದಾನ್ವಯ ಅಂದ್ರೆ ಏನು? ಶಬ್ದಾನ್ವಯೋ ನಾಮ ವಾಚಕಾನಾಂ ಶಬ್ದಾನಾಂ ಸ್ವಸ್ಯ ವಾಚ್ಯಾರ್ಥೈಹಿ ಸಂಬಂಧ ಅಂತೇಳಿ. ಅಂದರೆ ಯಾವುದು ಹೇಳ ಬಯಸಿದ್ದಾರೋ ಆ ಶಬ್ದಗಳನ್ನು ಸ್ವಯಂ ತಾವು ಅವು ವಾಚ್ಯವಾಗುವಂತೆ ಒಳ್ಳೆ ಅರ್ಥವನ್ನು ಕೊಡುವಂತೆ ಆ ಅರ್ಥಗಳ ಸಹಿತವಾಗಿ ಸಂಬಂಧವನ್ನು ಕೂಡಿಸಿ ಅದನ್ನು ಹೇಳುವಂಥದ್ದು ಅದು ಶಬ್ದಾನ್ವಯ ಆಗತ್ತೆ. ಈ ವಿಧವಾಗಿ ಅದು ಆ ಶಬ್ದಾನ್ವಯ ಮಾಡುವಾಗ ಯಾವ ಯಾವ ಶಬ್ದಗಳಿಗೆ ಆ ಆರ್ಡರ್ ಕೊಡೋದು ಮಾತ್ರವಲ್ಲ, ಅನ್ವಯ ಮಾಡಿದ ಮೇಲೆ ಅನ್ವಯಕ್ಕೆ ತಕ್ಕಂತೆ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವಾಗ ಎಸ್ಪೆಷಲಿ ಇದೆ ನೋಡ್ರಿ, ಈ ಬ್ರಹ್ಮಸೂತ್ರಗಳು ಇತ್ಯಾದಿ ಕಷ್ಟವಾದ ವಿಷಯ ಇರುವಾಗ ಅವುಗಳ ಅರ್ಥ ಮಾಡುವಾಗ ಅರ್ಥ ಮಾಡುವ ವ್ಯಕ್ತಿಗೆ ಅದರಲ್ಲಿ ಯಾವ ಯಾವ ಶಬ್ದಕ್ಕೆ ಯಾವ ಯಾವ ಅರ್ಥವನ್ನು ಹೇಳಬೇಕು. ಯೌಗಿಕ ಅರ್ಥ ರೂಢಿ ಅರ್ಥ ನೀವೆಲ್ಲ ಕೇಳಿರ್ತೀರ, ಯೋಗ ರೂಢ ಅಂತೇಳಿ. ಅಂದ್ರೆ ಏನು ಈ ಯೋಗ ರೂಢಿ ಅರ್ಥ ಯೌಗಿಕ ಅರ್ಥ ಇಲ್ಲ ರೂಢಿ ಅರ್ಥ, ರೂಢಿ ಅಂದ್ರೆ ಪ್ರಸಿದ್ಧಿ ಅಂತ ಅರ್ಥ. ರೂಢಿಯಲ್ಲಿ ಇರುವುದು ಈಗ ಉದಾಹರಣೆಗೆ ಶಂಕರ ಅಂತ ತಗೊಂಡ್ರೆ ಶಂಕರ ಅನ್ನೋ ಶಬ್ದಕ್ಕೆ ಇರುವುದು ದೇವರು, ಎಲ್ಲರಿಗೂ ಪ್ರಸಿದ್ಧಿಯಾಗಿರುವಂಥದ್ದು. ಎಲ್ಲಿಯಾದ್ರೂ ಶಂಕರ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿದ್ರೆ ರುದ್ರದೇವರು ಸರ್ವೋತ್ತಮರ ಅಂತ ಸಂದೇಹ ಇಲ್ಲ. ಅಲ್ಲಿ ಶಂಕರ ಅಂತ ಹೇಳಿದಾಗ ನಾರಾಯಣದೇ ಆಗಿರಿ ಅಂತ ಹೇಳಿದ್ರೆ ಯೌಗಿಕ ಅರ್ಥ. ಶಂಕರ ಶುಭವನ್ನು ಮಾಡುವವನು, ರುದ್ರದೇವರು ಶುಭವನ್ನು ಮಾಡ್ತಾರೆ, ಅವ್ರಿಗೂ ಶಂಕರ ಶಬ್ದ ಅನ್ವಯವಾಗತ್ತೆ. ಆದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಸ್ವತಂತ್ರವಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನು ಪರಮಾತ್ಮ. ಶಂಕರನ ಒಳಗೆ ಶಂಕರ ನಾಮಕನಾಗಿ ಭಗವಂತ ನೆಲೆಸಿದ್ದಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇಸ್ತಃ ಅಂತ ಇದೆಲ್ಲ ಹೀಗೆ ವಚನಗಳು ಬರುತ್ತೆ. ಆದ್ದರಿಂದ ಈ ಕಾಂಟೆಕ್ಚುವಲ್ ಆಗಿ ತಗೊಂಡು ನಾವು ಯೌಗಿಕ ಅರ್ಥ ಅಂದ್ರೆ ಯೋಗ ಅರ್ಥವನ್ನು ಮಾಡುವುದು. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ನೋಡ್ರಿ ಯೌಗಿಕ ಅರ್ಥ ರೂಢಿ ಅರ್ಥ ಒಂದೇ ಆಗತ್ತೆ, ಯೋಗ ರೂಢಿ ಒಂದೇ ಆಗುತ್ತೆ. ಉದಾಹರಣೆಗೆ ನಾರಾಯಣ ಬ್ರಹ್ಮೋದಾಯತೆ, ನಾರಾಯಣ ದುರ್ದ್ರೋದಾಯತೆ, ನಾರಾಯಣ ಇಂದ್ರೋದಾಯತೆ ಇದು ಹೇಳಿದಾಗ ನಾರಾಯಣನಿಂದ ಬ್ರಹ್ಮದೇವರು ಹುಟ್ಟಿ ಬಂದ್ರು, ರುದ್ರದೇವರು ಹುಟ್ಟಿ ಬಂದ್ರು, ಇಂದ್ರ ಹುಟ್ಟಿ ಬಂದ ಅಂತ ಇವೆಲ್ಲ ಹೇಳಿದಾಗ ಯಾವ ನಾರಾಯಣ? ಒಬ್ಬೇ ನಾರಾಯಣ. ಅಲ್ಲಿ ರೂಢಿಯೂ ನಾರಾಯಣ ಭಗವಂತ ಲಕ್ಷ್ಮೀಪತಿಯೇ, ಯೋಗಿಕಾರ್ಥವೂ ನಾರಾಯಣ. ಅದು ಅಂದ್ರೆ ಕೆಲವುಗಳಲ್ಲಿ ರೂಢಿಯರ ಯೋಗ ಒಂದೇ ಆಗತ್ತೆ, ಕೆಲವು ಸಮಯಗಳಲ್ಲಿ ರೂಢಿ ಅರ್ಥ ಬೇರೆ ಇರುತ್ತೆ, ಯೋಗ ಅರ್ಥ ಬೇರೆ ಇರುತ್ತೆ. ಆವಾಗ ಯಾವ ಅರ್ಥ ತಗೋಬೇಕು? ರೂಢಿ ಯೋಗ ಬೇರೆ ಬೇರೆ ಶಬ್ದ ಅರ್ಥ ಒಂದೇ ಅರ್ಥ ಹೇಳಿದಾಗ ಪರವಾಗಿಲ್ಲ, ನಾರಾಯಣ ಶಬ್ದ ಇದ್ದಂತೆ ಶಂಕರ ಬರುತ್ತೆ. ರೂಢಿ ಅರ್ಥ ಒಂದಿರುತ್ತೆ, ಯೋಗ ಅರ್ಥ ಒಂದಿರುತ್ತೆ. ಯಾವನ್ನು ನಾವು ತಗೋಬೇಕು ಅಂದರೆ ರೂಢಿ ಅರ್ಥ ಮೊದಲು ತಗೊಳ್ಳುವುದು. ಆ ತಗೊಂಡಾಗ ತೊಂದರೆ ಬಂದ್ರೆ ರೂಢಿ ಅರ್ಥ ಅಲ್ಲ ಯೋಗ ಅರ್ಥ. ರುದ್ರ ಅನ್ನೋ ಶಬ್ದ ರುಜಂ ದ್ರಾವಯತೆ ಒಂದರ್ಥ, ರೋಗವನ್ನು ಹೋಗಲಾಡಿಸುವವನು. ರುದ್ರದೇವರು ರೋಗವನ್ನು ಹೋಗಲಾಡಿಸ್ತಾರೆ, ನಾರಾಯಣನು ಹೋಗ, ಇಬ್ಬರಿಗೂ ಅನ್ವಯವಾಗುತ್ತೆ. ಮುಖ್ಯವಾಗಿ ನಾರಾಯಣನಿಗಾದ್ರೂ ಸೆಕೆಂಡ್ರಿನಲ್ಲಿ ಇರು ಇಬ್ಬರಿಗೂ, ಸೆಕೆಂಡ್ರಿ ಸೆನ್ಸ್ ರುದ್ರರಿಗೂ ಅನ್ವಯವಾಗುತ್ತೆ, ಇಬ್ಬರಿಗೂ ಅನ್ವಯವಾಗುತ್ತೆ. ಆವಾಗ ಎರಡೂ ತಗೊಳ್ಳುವುದು. ಹೀಗೆ ಕಾಂಟೆಕ್ಚುವಲ್ ಆಗಿ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಯೋಗಾರ್ಥವಾಗಲಿ ರೂಢಿ ಅರ್ಥ ಆಗಲಿ ವಿ ಹ್ಯಾವ್ ಟು ಟೇಕ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್. ಆದ್ದರಿಂದ ಈ ಅನ್ವಯ ಮಾಡುವಾಗ, ಶಬ್ದಾನ್ವಯ ಮಾಡುವಾಗ ಯೋಗ ರೂಢಿ ಇವೆಲ್ಲವನ್ನು ತಿಳುಕೊಂಡು ಯೋಗೇನ ರೂಢ್ಯಾವ ತತ್ತತ್ ಪದಾರ್ಥ ವಾಚಕತ್ವ ಶಕ್ತಿಂ, ಅದು ಅಚ್ಚ ಶಬ್ದೈ ಸ್ವಚ್ಛವಾದ ಶಬ್ದಗಳಿಂದ ಅದನ್ನು ವಿಚಕ್ಷಿತಾರ್ಥ ಕಥನಾದ್ ಅರ್ಥಾನಾಂ ಶಬ್ದಾನಾಂ ಚ ಪರಸ್ಪರ ವಾಚ್ಯ ವಾಚಕ ಭಾವ ಲಕ್ಷಣ ಸಂಬಂಧ. ಯಾವುದು ವಾಚ್ಯವಾಗಿದೆ, ಯಾವುದು ವಾಚಕವಾಗಿದೆ. ವಾಚ್ಯ ವಾಚಕ ಅಂದ್ರೇನು? ಹೇಳಲ್ಪಟ್ಟಿದ್ದು ವಾಚ್ಯ, ಹೇಳುವಂಥದ್ದು ವಾಚಕ. ಆದ್ದರಿಂದ ಯಾವುದು ಹೇಳಲ್ಪಟ್ಟಿದೆ, ಯಾವುದು ಯಾವುದನ್ನು ಹೇಳ್ತಾ ಇದೆ, ಯಾವುದು ಮುಖ್ಯವಾಗಿದೆ, ಯಾವುದು ಅಮುಖ್ಯವಾಗಿದೆ ಇತ್ಯಾದಿ ಎಲ್ಲವನ್ನು ತಿಳುಕೊಂಡವನಾಗಿ ಅನ್ವಯ ಮಾಡಬೇಕು. ಆಚಾರ್ಯರು ಹಾಗೆ ಮಾಡಿದ್ದಾರೆ. ಅಕ್ಲಿಷ್ಟವಾದಂತಹ, ಅಂದ್ರೆ ಕ್ಲಿಷ್ಟವಿಲ್ಲದೆ ಕಷ್ಟವಿಲ್ಲದೆ ಇರುವಂತಹ ಶಬ್ದಗಳಿಂದ ಅನ್ವಯವನ್ನು ಮಾಡಿ ಯಸ್ಮಿನ್ ಇತಿವ ಪುನಃ, ಅದು ಹೇಗಿತ್ತು ಅಂದ್ರೆ ಸಂಭವತ್ ಸೂತ್ರಾರ್ಥಂ ಅಂತೇಳಿ. ಅಂದ್ರೆ ಏನು ಸಂಭವತ್ತು ಉಪಪದ್ಯಮಾನವ, ಅಂದ್ರೆ ಏನು ಹೇಳಬೇಕೋ ಆ ಸೂತ್ರಾರ್ಥ ಹೇಗಿರಬೇಕು, ಅದು ಇರಬೇಕಾದ ರೀತಿಯಲ್ಲಿ ಅದನ್ನು ಸಂಭವತ್ತು, ಯಾವುದು ಪಾಸಿಬಲ್ ಅದನ್ನು, ಇದು ಇದು ಹೀಗೆ ಇರಬೇಕು, ಇದು ದಿಸ್ ಇಸ್ ವಾಟ್ ಇಸ್ ಪಾಸಿಬಲ್, ದಿಸ್ ಇಸ್ ವಾಟ್ ಇಸ್ ನಾಟ್ ಪಾಸಿಬಲ್ ಅಂತ ಅದರಲ್ಲಿ ಇರಬೇಕಾದಂತಹ ಬರಬೇಕಾದಂತಹ ಸೂತ್ರ ಅರ್ಥವನ್ನು ಒಳಗೊಂಡಿದೆ ಆಚಾರ್ಯರ ಮಾತು. ಇದೆಲ್ಲ ವಿಶೇಷಣಗಳು ಯಾವುದು? ಆಚಾರ್ಯರ ವಚನಕ್ಕೆ. ಆಚಾರ್ಯರ ವಚನ ಹೇಗಿತ್ತು? ಅಕ್ಲಿಷ್ಟ ಅಕ್ಲಿಷ್ಟ ಶಬ್ದಾನ್ವಯ ಆಗಿತ್ತು, ಸಂಭವತ್ ಸೂತ್ರಾರ್ಥ ಆಗಿತ್ತು. ಅಂದರೆ ಸೂತ್ರಾರ್ಥವನ್ನು ಸರಿಯಾಗಿ ತಿಳಿಸುವಂಥದ್ದಾಗಿದೆ, ಸುಲಭವಾದ ಶಬ್ದಗಳಿಂದ ಅನ್ವಯದಿಂದ ಅರ್ಥಗಳಿಂದ ಕೂಡಿರುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಅವರ ಮಾತು ಇನ್ನೂ ಹೇಗಿತ್ತು? ಮಾನೀಕೃತ ಮಾತು, ವಚನ, ಪ್ರವಚನ, ಆಚಾರ್ಯರು ಮಾಡಿದಂತಹ ಪ್ರವಚನ ಪಾಠ ಹೇಗಿತ್ತು ಅಂದ್ರೆ ಆ ಪಂಡಿತರು ಎಲ್ಲರಿಗೂ ತಿಳಿಸಿಕೊಟ್ಟ ರೀತಿ ಹೇಗಿತ್ತು ಅಂತ ಹೇಳಿದರೆ ಮಾನೀಕೃತಾಮ್ನಾಯ ಇತ ಸ್ಮೃತಿ ಅಂತ ಹೇಳಿ, ಅದು ಕೂಡ ಅವರ ವಚನದ ನಿರ್ವಚನ. ಅಂದ್ರೆ ಆ ವಚನಕ್ಕಿರುವ ಅಡ್ಜೆಕ್ಟಿವ್ ವಿಶೇಷಣ ಏನಂದ್ರೆ ಮಾನೀಕೃತ. ಮಾನೀಕೃತ ಅಂದ್ರೆ ಏನು? ಪ್ರಮಾಣೀಕೃತ ಅಂದರೆ ಆಚಾರ್ಯರು ನಿಮ್ಗೆಲ್ಲರೂ, ನೀವು ಬಹಳ ಸತಿ ಕೇಳಿ ಇರ್ತೀರಾ, ಆಚಾರ್ಯರು ಯಾವ್ದಾದ್ರು ಒಂದು ಅರ್ಥ ಹೇಳಿದ್ರೆ ನಾನು ಈ ಅರ್ಥ ಹೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಮಾಡಬೇಡಿ, ಈ ಅರ್ಥವನ್ನು ತಗೊಂಡ್ಲಿ ಅಷ್ಟೇ ಅಂತ ಹೇಳುವಂತವರಲ್ಲ ಆಚಾರ್ಯರು. ಅವರು ಯಾವುದೇ ಒಂದಕ್ಕೆ ಈ ಅರ್ಥ ಅಂತ ಹೇಳಿದಾಗ ಅದಕ್ಕೆ ಪುರಾಣ ಇತಿಹಾಸ ಶ್ರುತಿ ಸ್ಮೃತಿಗಳಿಂದ ಎಲ್ಲಾ ಕಡೆಯಿಂದಲೂ ಕೂಡ ಅದಕ್ಕೆ ಎಲ್ಲಿ ಎಲ್ಲಿ ಅದಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಇದೋ ಅದನ್ನು ಕೋಟ್ ಮಾಡಿ ಪ್ರೂಫ್, ಅದು ಅಂದ್ರೆ ಸಯುಕ್ತಿಕವಾಗಿ ಸಪ್ರಮಾಣವಾಗಿ ಅದನ್ನು ಕೊಡ್ತಾ ಇದ್ರು. ಅದರಿಂದ ಮಾನೀಕೃತ ಅಂದ್ರೆ ಸಪ್ರಮಾಣವಾಗಿ ಪ್ರಮಾಣ ಸಹಿತವಾಗಿ ಹೇಳಲ್ಪಟ್ಟಿರುವಂತಹ ಪ್ರಮಾಣ ರೂಪಕವಾಗಿ ಏನನ್ನು ಕೊಡ್ತಾ ಇದ್ರು? ಆಮ್ನಾಯುತ ಸ್ಮೃತಿ ಅಂದ್ರೆ ಶ್ರುತಿ ವಾಕ್ಯಗಳು, ಆಮ್ನಾಯಗಳಂದ್ರೆ ಶ್ರುತಿ ವಾಕ್ಯಗಳು, ಶ್ರುತಿ ವಾಕ್ಯಗಳನ್ನು ಕೊಡ್ತಾ ಇದ್ದರು. ಅದರ ಸಹಿತವಾಗಿ ಸ್ಮೃತಿ ವಾಕ್ಯಗಳ ಸಹಿತವಾಗಿ ಕೆಲವು ಸಂದರ್ಭಗಳಲ್ಲಿ ಸ್ಮೃತಿ ವಾಕ್ಯಗಳನ್ನು ಕೊಡ್ತಾ ಇದ್ದರು. ಸ್ಮೃತಿಗಳು ಅಂದ್ರೆ ಏನು? ಸ್ಮರಣ. ನಾವು ಆಥರ್ಡ್ ಟೆಕ್ಸ್ಟ್ ಇದೆ ನೋಡ್ರಿ, ಅವೆಲ್ಲವೂ ಅಂದ್ರೆ ಒಬ್ಬರು ಸ್ಮರಿಸಿ ಅದರು ಸ್ಮರಣೆಗೆ ಬರುವಂತೆ ಮಾಡಿ ಅದನ್ನು ಹೇಳುವಂತಹ ಪುರಾಣಾದಿಗಳು, ಅಂದ್ರೆ ವೇದವ್ಯಾಸರು ರಚಿಸಿರುವಂತಹ ಪುರಾಣಗಳು, ಯಾರ್ಯಾರೋ ಬರೆದ ಪುರಾಣಗಳಲ್ಲ, ಯಾರ್ಯಾರೋ ಮಾಡಿದ ಪುರಾಣಗಳಲ್ಲ, ವೇದವ್ಯಾಸರಿಂದ ರಚಿಸಲ್ಪಟ್ಟ ಪುರಾಣಗಳಾಗಲಿ, ಅಷ್ಟೇ ಅಲ್ಲದೆ ಪಂಚರಾತ್ರವಾಗಲಿ, ಇತಿಹಾಸಗಳಾಗಲಿ, ರಾಮಾಯಣ ಮಹಾಭಾರತ ಈ ಇತಿಹಾಸಗಳಾಗಲಿ, ಪಂಚರಾತ್ರವನ್ನು ಕೂಡ ಒಂದು ಇತಿಹಾಸ ಅಂತಾನೆ ಕರೆಯಬಹುದು. ಹೀಗೆ ಇವುಗಳಿಂದ ಕೂಡಿರುವಂಥದ್ದು, ಅವುಗಳಲ್ಲಿ ಹೇಳತಕ್ಕಿದ ಮಾತುಗಳನ್ನು ಆಧಾರವಾಗಿ ಕೊಟ್ಟು, ಅವು ಪ್ರಮಾಣ ರೂಪಕವಾಗಿ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಹೀಗೆ ಮಾನೀಕೃತ ಆಮ್ನಾಯಿತ ಸ್ಮೃತಿ ಇರುವಂತಹ ವಚನವಾಗಿತ್ತು ಅವರ ಪ್ರವಚನ. ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಕಥಾ ಅಂದ್ರೆ ಸ್ಟೋರಿ ಅಂತಲ್ಲ, ಸಂಸ್ಕೃತದಲ್ಲಿ ಕಥಾ ಅನ್ನೋ ಶಬ್ದಕ್ಕೆ, ಕಥಾ ವಾಕ್ಯ ಪ್ರಬಂಧೇ ಅಂತೇಳಿ, ಒಳ್ಳೆ ವಾಕ್ಯಗಳ ಜೋಡಣಿಕೆ ಮಾಡಿ ಒಂದು ಸತ್ತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕಥನ ಹೇಳುವಂತಹ ಅಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾ ಹೇಳುವಂಥದ್ದು ಯಾವುದಿದೋ ಅದಕ್ಕೆ ಕಥಾ ಅಂತ ಕರೀತಾರೆ. ಅದನ್ನು ಒಂದು ತಾಂಡವ ನೃತ್ಯದ ಜೊತೆಯಲ್ಲಿ ಹೋಲಿಸಿದ್ರೆ ಆ ಕಥೆ ಅಂದ್ರೆ ವಾಕ್ಯ ಪ್ರಬಂಧವನ್ನು, ಅಂದ್ರೆ ಇವರು ಆಚಾರ್ಯರು ಮುಂದೆ ಮುಂದೆ ಆ ಬ್ರಹ್ಮಸೂತ್ರಗಳೇ ಭಾಷ್ಯವಾಗಿದ್ದಾರೆ, ಅವರು ಬರೆಯಲಕ್ಕೆ ಯಾವುದಾದ್ರೆ ಬರೆಯಲಕ್ಕಿದ್ದಾರೋ, ವಾಟ್ ಇಸ್ ವರ್ ಹಿಸ್ ಗೋಯಿಂಗ್ ಟು ಕಂಪೋಸ್ ಅಂತಹ, ಅದನ್ನು ಒಂದು ತಾಂಡವದ ಜೊತೆಯಲ್ಲಿ ಹೋಲಿಸಿದ್ರೆ ಅದರ ಸೂತ್ರವನ್ನು ಇವರು ಧರಿಸಿದ್ದಾರೆ. ಸೂತ್ರಧಾರಕ ಅಂದ್ರೆ ನೋಡ್ರಿ, ಸೂತ್ರ ಅಂತ ಹೇಳಿದ್ರೆ ಎರಡು, ಒಂದು ವಿಧವಾದ ಶ್ಲೇಷ ಪನ್ನ, ಸೂತ್ರವನ್ನು ಧರಿಸಿದ್ದಾರೆ ಅಂದ್ರೆ ಸೂತ್ರದಲ್ಲಿ ಇದ್ದುವ ಅರ್ಥವನ್ನು ಧರಿಸಿರುವಂತಹ ಮಾತನ್ನು ಹೇಳಿದ್ದಾರೆ. ಒಂದು ಕಥಾ ತಾಂಡವ ಸೂತ್ರಧಾರಕಂ ಅಂದರೆ ಈ ಕಥೆ ಅನ್ನುವ ಹೇಳುವಂತಹ ಕಥನ ಮಾಡತಕ್ಕಂತಹ ಸೂತ್ರವನ್ನು, ಬ್ರಹ್ಮಸೂತ್ರ ಅರ್ಥವನ್ನು ಧರಿಸಿರುವಂಥದ್ದು ಒಂದು. ಇಲ್ಲ ಕಥೆ, ಒಂದು ಕಥೆಯನ್ನು ಹೇಳುವುದಕ್ಕಾಗಿ ತಾಂಡವವನ್ನು ನೃತ್ಯ ಮಾಡಿದರೆ ಕಥಾ, ಕಥಾ ಅನ್ನುವ ಶಬ್ದಕ್ಕೆ ಸ್ಟೋರಿ ಅಂತ ಒಂದರ್ಥ. ಕಥಾ ಅಂದರೆ ನಾನು ಹೇಳಿದಂತೆ ವಾಕ್ಯ ಪ್ರಬಂಧ. ಒಂದು ಕಥನ ಮಾಡಲಿಕ್ಕೆ, ಒಂದು ವಿಷಯವನ್ನು ಹೇಳುವುದಕ್ಕಾಗಿ ಒಂದು ತಾಂಡವ ಮಾಡಿದರೆ ಆ ತಾಂಡವ ಮಾಡುವವನನ್ನು ಸೂತ್ರ ಅಂದ್ರೆ ಅದರ ದಾರ ಹಿಡಿಸ್ಕೊಂಡು, ನಾನು ಹೇಳಿದಂತೆ ಪಪ್ಪೆಟ್ ಶೋ ಇದ್ದಂತೆ, ಅಲ್ಲಿ ಸೂತ್ರ ಹಿಡ್ಕೊಂಡು ಅದು ಹಾಗೆ ಹಾಗೆ ಹೋಗ್ಬೇಕು ದಾರಿ ತೋರಿಸುವಂಥದ್ದು. ಅಂದ್ರೆ ಆಚಾರ್ಯ ಏನ್ ಮಾಡಿದರೆ ಇದಕ್ಕೆ ಅರ್ಥ ನೀವು ಹೀಗೆ ಮಾಡಬೇಕು ಅಂತ ಹೇಳಿ ಮಿಕ್ಕ ಜನರಿಗೆ ಅರ್ಥವ ಅಂದ್ರೆ ತಾವು ಬರೆಯುವಂತಹ ಬ್ರಹ್ಮಸೂತ್ರ ಯಾವುದಿದೋ ಆ ಸೂತ್ರಾರ್ಥ ಸೂತ್ರ ಭಾಷ್ಯ ಅದರ ಒಂದು ಸೂತ್ರ ದಾರವನ್ನು ಇವರು ಅಂದ್ರೆ ತಾವು ಬರೆಯುವಂತಹ ಸೂತ್ರವನ್ನು ತಾವು ಭಗವಂತನ ಅನುಗ್ರಹದಿಂದ ಬೇರೆಯವರ ಸಹಾಯವಿಲ್ಲದೆ ಅಂದ್ರೆ ಯಾವ ಜನರ ಸಹಾಯವೂ ಇಲ್ಲದೆ ಕೇವಲ ಭಗವಂತನ ಅನುಗ್ರಹದಿಂದಾಗಿ ಅವರು ಬ್ರಹ್ಮಸೂತ್ರಾರ್ಥವನ್ನು ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಆ ಸೂತ್ರವನ್ನು ದಾರವನ್ನು ಹಿಡ್ಕೊಂಡಿದ್ದಾರೆ. ಆದ್ದರಿಂದ ಸೂತ್ರಧಾರಕ ಅಂದ್ರೆ ಈ ಎರಡು ವಿಧವಾಗಿ ಅಂದ್ರೆ ಪೂರ್ವರಂಗ ಭೂತಂ ಸೂತ್ರಧಾರಕಂ ಅಂದ್ರೆ ಪೂರ್ವರಂಗವಾಗಿ, ಇಟ್ ಈಸ್ ಲೈಕ್ ಇದಕ್ಕೆ ಇಂಗ್ಲಿಷ್ ನಲ್ಲಿ ರಶ್ ಒಂದು ಪ್ರೀ ಶೋ ಇದ್ದಂತೆ, ಅಂದ್ರೆ ಯಾವುದೇ ಒಂದು ಶೋ ಮಾಡ್ಲಿಕ್ಕೆ ಮುಂಚೆ ಅದರ ಒಂದು ಪ್ರಿಫೇಸ್ ತರ ಪ್ರಿಲಿಮಿನರಿ ಒಂದು ಶೋ ತೋರಿಸ್ಕೊಡ್ತಾರೆ, ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಅಂತ ಹೇಳಿ ಅದರ ಒಂದು ಪ್ರಿಲಿಮಿನರಿ ಪಿಕ್ಚರ್, ಪ್ರಿಲಿಮಿನರಿ ಪಿಕ್ಚರ್ ಆಫ್ ಎ ವಾಟ್ ಎವರ್ ಇಸ್ ದೇ ಆರ್ ಗೋಯಿಂಗ್ ಟು ಪರ್ಫಾರ್ಮ್, ಪರ್ಫಾರ್ಮೆನ್ಸ್ ಸ್ಯಾಂಪಲ್ ತೋರಿಸ್ಕೊಡ್ತಾರೆ. ಹಾಗೆ ಈ ಒಂದು ಆಚಾರ್ಯರು ಈ ಇಷ್ಟು ಒಂದು ಸುಂದರವಾಗಿ ನನ್ನ ಭಾಷೆ ಇರ್ಲಕ್ಕಿದೆ, ಐ ಆಮ್ ಗೋಯಿಂಗ್ ಟು ಕಂಪೋಸ್ ದ ಸೂತ್ರ ಭಾಷಾ ಸೋ ಬ್ಯೂಟಿಫುಲಿ ಅಂತ ಒಂದು ರುಚಿ ತೋರಿಸುವಂತೆ ಅದರ ಸೂತ್ರ ಧಾರಕ ರೂಪಿಯಲ್ಲಿರುವಂತಹ ಪ್ರವಚನವನ್ನು ಆಚಾರ್ಯರು ಕ್ಷಣಾತ್ ಆದದೆ ತಕ್ಷಣವೇ ಹೇಳಲಿಕ್ಕೆ ಉಪಕ್ರಮಿಸಿದ್ದಾರೆ, ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಿ ಸ್ಟಾರ್ಟೆಡ್ ರೈಟ್ ದೇರ್ ಗಿವಿಂಗ್ ಎ ಪ್ರವಚನ ವಿಚ್ ಹ್ಯಾಸ್ ಆಲ್ ದೀಸ್ ಕ್ವಾಲಿಫಿಕೇಶನ್ಸ್. ಇಷ್ಟು ಕ್ವಾಲಿಫಿಕೇಶನ್ಸ್ ಇರುವಂತಹ ಸುಂದರವಾದ ಪ್ರವಚನವನ್ನು ಸೂತ್ರ ಭಾಷ್ಯಾರ್ಥವನ್ನು ಆಚಾರ್ಯರು ಎಲ್ಲರಿಗೆ ಮನಸ್ಸಿಗೆ ಮುಟ್ಟುವಂತೆ ಮಾಡಿದ್ದಾರೆ ಅಂತ ಹೇಳಿ 21ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಅವರು ಹೇಳಿದಂತಹ ಇಷ್ಟು ಸುಂದರವಾದ ಅರ್ಥ ಹೇಗಿತ್ತು, ಏನು ಸಾಧಿಸಿತು ಅನ್ನುವುದು 22ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬುಭುತ್ಸಯ ಮತ್ಸರ ವರ್ಜಿತಾನ್ ಜನಾನ್ ಸಮತ್ಸರಾನ್ವ ವಿಧಿಗೀಷಯ ಆಗತಾನ್ ಶ್ರುತ ಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಹು ಭಂಗ್ಯನಯ ಭಂಗಂ ಉಪನಿನಾಯ ಸಹ ಅಂತೇಳಿ. ಭಂಗ್ಯ ಅನಯ ಭಂಗಂ ಉಪನಿನಾಯ ಸಹ, ಭಂಗಿ ಅನಯ ಭಂಗ್ಯ ಈ ಭಂಗಿಯಿಂದ ಭಂಗಂ ಉಪನನ ನಿನಾಯ ಸಹ ಅಂತೇಳಿ. ಇದಕ್ಕೆ ಅನ್ವಯ ಹೀಗೆ ಅನ್ವಯ ಮಾಡುವಾಗ ಸಹ ಅತಿತಾರ್ಕಿಕಾನ್ ಜನಾನ್ ಮತ್ಸರವರ್ಜಿತಾನ್ ಆಗತಾನ್ ವಾ ಸಮತ್ಸರಾನ್ ಬುಭುತ್ಸಯ ಆಗತಾನ್ ವಾ ಸಮತ್ಸರಾನ್ ವಿಜಿಗೀಷಯ ಆಗತಾನ್ ವಾ ಜನಾನ್ ಅನಯ ಭಂಗಿಯ ಮುಹುಹು ಭಂಗಂ ಉಪನಿನಾಯ ಅನ್ನುವುದು ಇದು. ಅಂದರೆ ಏನು ಅಂತ ಹೇಳಿದರೆ ಇದರ ಅರ್ಥ ಹೀಗೆ, ಮಧ್ವಾಚಾರ್ಯರು ಈ ಸುಂದರವಾದ ಭಾಷ್ಯ ಅರ್ಥ ಮಾಡಿದ್ದು ಹೇಗಿತ್ತು ಅಂದರೆ ಸಹ ಅವರು ಅಂದ್ರೆ ಮಧ್ವಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಶ್ರುತ ಪ್ರವೀಣ ನೋಡ್ರಿ, ಯಾವುದೇ ಒಂದು ಸಭೆ ನಿಮ್ಗೆಲ್ಲರಿಗೂ ಅನುಭವ ಆಗಿರುತ್ತೆ, ನೀವು ಬಹಳ ಸತಿ ಕೇಳಿ ಇರ್ತಾರೆ, ನೀವು ಊಹೆ ಇಲ್ಲ ಅಂದ್ರೆ ಊಹೆನೂ ಮಾಡ್ಕೋಬಹುದು. ವೆರಿ ಈಸಿ ಟು ಥಿಂಕ್ ಅಬೌಟ್ ದಿಸ್. ಯಾಕೆಂದ್ರೆ ಯಾವುದೇ ಒಂದು ಸಭೆಯಲ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಶಾಸ್ತ್ರ ವಿಷಯ, ಎನಿ ಶಾಸ್ತ್ರ ವಿಷಯ ಹೇಳಿದರೆ ಅದು ಯಾವುದೇ ಶಾಸ್ತ್ರ ಇರಬಹುದು, ಪ್ರಾಚೀನ ಯಾವುದೇ ಕಂಟ್ರಿಗೆ ಬಿಳಾಂಗ ಯಾವುದೇ ಇರಬಹುದು, ಒಂದು ಸಭೆ ನಡೀತಾ ಇದೆ, ಅಲ್ಲಿ ಶಾಸ್ತ್ರದ ಒಂದು ಚರ್ಚೆ ಆಗತ್ತೆ, ಶಾಸ್ತ್ರ ಉಪನ್ಯಾಸ ಆಗತ್ತೆ, ಪ್ರವಚನ ಆಗತ್ತೆ ಅಂತ ಹೇಳಿದರೆ ಅಲ್ಲಿ ಎರಡು ತರಹ ಜನರು ಬರ್ತಾರೆ. ಒಂದು ತರಹ ಜನರು ಯಾವರು ಅಂದ್ರೆ ಅವರು ಏನೋ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಣ, ನಮ್ಗೇನು ಗೊತ್ತಿಲ್ಲ, ವಿ ಡೋಂಟ್ ನೋ, ಸೊ ಆದ್ದರಿಂದ ಓಪನ್ ಮೈಂಡ್ ಇಟ್ಕೊಂಡು ಅದು ಏನ್ ಹೇಳ್ತಾರೋ ಅದನ್ನು ತಿಳ್ಕೊಂಡು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅನ್ನುವ ಒಂದು ಬೋದ್ಧಮಿಚ್ಚ ಉತ್ಸಾಹ ತಿಳ್ಕೋಬೇಕು ಅನ್ನುವ ಜಿಜ್ಞಾಸೆಯಿಂದಾಗಿ ತಮಗೇನು ಗೊತ್ತಿಲ್ಲ, ಅವ್ರು ಹೇಳಿದ ಕೇಳಿ ತಿಳ್ಕೊಳ್ಳೋಣ ಅನ್ನುವ ಆಸಕ್ತಿಯಿಂದ ಬರುವವರು ಕೆಲವು ಜನ. ಕೆಲವು ಜನ ಅವ್ರಿಗೆ ನಾವು ಹೇಳುವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ನಾವು ಅವರು ಹೇಳುವುದರಲ್ಲಿ ಎಲ್ಲಾದರೂ ಅದರಲ್ಲಿ ತಪ್ಪುಗಳನ್ನು ಹಿಡ್ಕೊಂಡು ಅವ್ರ ಜೊತೆಯಲ್ಲಿ ವಾದ ಮಾಡಿ ಅವ್ರನ್ನು ಗೆಲ್ಲಬೇಕು ನಾವು ಅಂತ ಇಲ್ಲ. ಒಂದು ವೇಳೆ ವಾದ ಮಾಡಿ ಗೆಲ್ಲದೆ ಇದ್ರು ಕೂಡ ನಾವು ಅವರಲ್ಲಿರೋ ತಪ್ಪುಗಳನ್ನು ತೋರಿಸಿ ಇದು ತಪ್ಪು ಇದು ತಪ್ಪು ಅಂತ ಅದು ಹೇಳೋಣ, ಲೆಟ್ ಅಸ್ ಪಾಯಿಂಟ್ ಔಟ್ ದ ಫ್ಲಾಸ್ ಅಂತ ಹೇಳುವ, ಅಂದ್ರೆ ಆಕ್ಷೇಪಾತ್ಮಕವಾದ ಬುದ್ಧಿಯಿಂದ ಬರುವವರು ಇನ್ನೊಂದು ಸೆಟ್ ಆಫ್ ಪೀಪಲ್. ಸೊ ಎರಡು ತರಹ ಜನರು ಇರ್ತಾರೆ, ಒಬ್ಬರು ತಿಳ್ಕೋಬೇಕಂತ ಬರುವವರು, ಇನ್ನೊಬ್ಬರು ಅವರ ಹೇಗಾದ್ರೂ ತಪ್ಪು ಹಿಡಿದು ಅವ್ರನ್ನ ಸೋಲ್ಸೋಣ, ಮಾತುಗಳಿಂದ ಅವ್ನು ಸೋಲ್ಸೋಣ ಅನ್ನುವ ಇಚ್ಛೆಯಿಂದ ಬರುವವರು, ಎರಡು ತರಹ ಜನ. ಅದ ಆಚಾರ್ಯರ ಈ ಭಾಷ್ಯ ಪ್ರವಚನ, ಭಾಷ್ಯಾರ್ಥ ಪ್ರವಚನ ಹೇಗಿತ್ತು ಅಂದ್ರೆ, ಎರಡು ವಿಧವಾದ ಜನರನ್ನು ಗೆದ್ದರು ಆಚಾರ್ಯರು. ಹೇಗೆ ಗೆದ್ದರು? ಗೆದ್ದರು ಅಂದ್ರೆ ಜಿಜ್ಞಾಸೆಯಿಂದ ಬರುವವನು ಗೆಲ್ಲುವುದು ಹೇಗೆ ಬಂತು ಅಂದ್ರೆ, ಅದನ್ನು ಒಂದು ಸುಂದರವಾದ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಬ್ಬರನ್ನು ಹೇಗೆ ಮಾಡಿತ್ತು ಅನ್ನೋದನ್ನ ಆ ಮಧ್ವಾಚಾರ್ಯರು ಅಲ್ಲಿ ಬಂದ ಜನರನ್ನು ಅವರು ಎಂಥವರು ಅಂತ ಹೇಳಿದರೆ ಮತ್ಸರ ವರ್ಜಿತರಾದವರು. ಮತ್ಸರ ಭಾವ, ಮತ್ಸರ ಅಂದ್ರೆ ಏನ್? ಮತ್ಸರ ಅಂತ ಹೇಳಿದರೆ ನೋಡಿ, ಯಾರಾದರೆ ಯಾವ ವಿಧವಾದಂತಹ ಕಾರಣವಿಲ್ಲದೆ ಮಾತ್ಸರ್ಯ ಭಾವ ಅಂದ್ರೆ ವೈರಭಾವನ ಇಟ್ಕೊಂಡು, ವೈರಭಾವ ಇಟ್ಕೊಳ್ಳುವುದು ಏಕೆ ಅಂತೇಳಿ, ವೈರಭಾವ ಇಟ್ಕೊಳ್ಳುವುದು ಒಂದಾಗಿ ಗೆಲ್ಲಬೇಕು, ಅವರನ್ನು ಸೋಲಿಸಬೇಕು, ಅದು ನಾವು ಸಹನ ಮಾಡಲಿಕ್ಕಾಗುವುದ. ಆ ಮನಸ್ಸಿನಲ್ಲಿ ಸಹನವಿಲ್ಲದೆ ವೈರಭಾವವನ್ನು ದಾಳಿ ಬಂದವರಿಗೆ ಆ ದಾಳಿ ಬರುವ ಸ್ವಭಾವಕ್ಕೆ ಮತ್ಸರ ಅಂತ ಕರೀತಾರೆ. ಅರಿಷಡ್ ವರ್ಗದಲ್ಲಿ ಒಂದು ಕಾಮ ಕ್ರೋಧ ಲೋಭ ಮೋಹ ಮತ್ತು ಮಾತ್ಸರ್ಯ ಅಂತ ಕರೀತಾರೆ. ಮಾತ್ಸರ್ಯ ಅಂದ್ರೂ ಮತ್ಸರ ಅಂದ್ರೂ ಒಂದೇ, ಮಾತ್ಸರ್ಯ ಮತ್ಸರ ಭಾವವೇ ಮಾತ್ಸರ್ಯ. ಆದ್ದರಿಂದ ಮತ್ಸರ ಅಂದರೂ ಮಾತ್ಸರ್ಯ ಅಂದರೂ ಒಂದೇ ಅರ್ಥ. ಅದು ವೈರಭಾವ, ದ್ವೇಷದಿಂದ ಕೂಡಿರುವ, ದ್ವೇಷದಿಂದ ಮಾಡುವವರು, ದ್ವೇಷದಿಂದ ವೈರಭಾವ ವೈರಭಾವನ ಹಿಡ್ಕೊಂಡವರು. ಅದನ್ನು ಅಸೂಯ ದ್ವೇಷಗಳಿರುತ್ತೆ ನೋಡ್ರಿ, ಅಸೂಯ ಜಲಸಿ, ದ್ವೇಷ ಹೇಟ್ರೆಡ್, ಜಲಸಿ ಅಂಡ್ ಹೇಟ್ರೆಡ್, ಇವು ಎರಡರಿಂದ ಕೂಡಿಕೊಂಡವರಾಗಿ ಎನಿಮಿಟಿ ಫೀಲಿಂಗ್ ಇದ್ದರೆ ಅದನ್ನು ಮತ್ಸರ ಅಂತ ಕರೀತಾರೆ. ದ ಎನಿಮಿಟಿ ಫೀಲಿಂಗ್ ವಿಚ್ ಹ್ಯಾಸ್ ಅಸೂಯ ಅಂಡ್ ದ್ವೇಷ ಆಸ್ ದ ಬೇಸಿಸ್, ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಮತ್ಸರ. ಆ ಮತ್ಸರ ಭಾವದಿಂದ ಬರುವವರು ಕೆಲವರು, ಮತ್ಸರ ಭಾವವಿಲ್ಲದೆ ಬರುವವರು. ಇವರು ಮೊದಲನೇ ಕ್ಯಾಟಗರಿ, ಇವರು ನಿರ್ಮತ್ಸರರು ಅಂದ್ರೆ ಮತ್ಸರ ವರ್ಜಿತರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಜನಾನ್ ಮತ್ಸರ ವರ್ಜಿತಾನ್ ಜನಾನ್, ಮತ್ಸರ ಭಾವವನ್ನು ಇಲ್ಲದೆ ಬಂದಿರುವಂತಹ ಜನರು. ಅವ್ರು ಯಾಕೆ ಬಂದಿದ್ದಾರೆ ಅಂದ್ರೆ ಶ್ರುತ ಪ್ರವೀಣಾನ್, ಅಂದ್ರೆ ಅವ್ರು ಏನ್ ಹೇಳ್ತಾರ ಅದನ್ನು ಕೇಳಿ ನಾವು ಪ್ರವೀಣರಾಗೋಣ. ಲೆಟ್ ಅಸ್ ಬಿಕಮ್ ಎಕ್ಸ್ಪರ್ಟ್ಸ್ ಬೈ ಲಿಸನಿಂಗ್ ಟು ದಟ್ ಪ್ರವಚನ. ಆಚಾರ್ಯರು ಒಳ್ಳೆ ಜ್ಞಾನಿಗಳಾಗಿದ್ದಾರೆ, ಅವರು ಹೇಳುವ ಮಾತುಗಳನ್ನು ಕೇಳಿ, ಶ್ರುತ ಅಂದ್ರೆ ಕೇಳಿ, ಶ್ರುತೇನ ಶಾಸ್ತ್ರ ಶ್ರವಣೇನ ಪ್ರವೀಣಾನ್ ಚತುರ ಬುದ್ಧಿ. ಆ ಶಾಸ್ತ್ರ ಅರ್ಥವನ್ನು ಕೇಳುವುದರ ಮೂಲಕವಾಗಿ ಪ್ರವೀಣರು, ಪ್ರವೀಣ ಅಂದ್ರೆ ಎಕ್ಸ್ಪರ್ಟ್ಸ್, ಚತುರ ಬುದ್ಧಿ ಉಳ್ಳವರು ಆಗಬೇಕು ಅನ್ನುವ ಇಚ್ಛೆದಿಂದ ಬಂದಿದ್ದಾರೆ. ಅತಿತಾರ್ಕಿಕ ಅನ್ನುವುದು ಇಬ್ಬರಿಗೂ ಅಪ್ಲೈ ಮಾಡಬಹುದು. ಒಳ್ಳೆಯವರು ಮತ್ಸರವರ್ಜಿತರಾದ ಜನರಿಗೆ ಅತಿತಾರ್ಕಿಕರು ಅಂದ್ರೆ ಅವರು ತಕ್ಕ ಬೇಡ, ನಮಗೆ ತಕ್ಕವನ್ನು ಮೀರಿ ನಿಲ್ಲೋಣ ಅನ್ನುವ ಬುದ್ಧಿಯಿಂದ ಬರುವವರು ಅತಿತಾರ್ಕಿಕರು. ಆ ಒಳ್ಳೆ ಅರ್ಥ ತಗೊಂಡ್ರೆ ಬರ್ತಾರೆ ಅವರು. ಬುಭುತ್ಸ ಅಂದ್ರೆ ಬೋದ್ಧುಮಿಚ್ಛ, ತತ್ವ ಜಿಜ್ಞಾಸೆ ಇಚ್ಛೆ, ತತ್ವವನ್ನು ತಿಳ್ಕೋಬೇಕು ಅನ್ನುವ ಇಚ್ಛೆದಿಂದ ಬರುವವರು. ಆಗತಾನ್ವಾ ಅಂತವರಾಗಲಿ ಇಲ್ಲ, ಅಥ ಸಮತ್ಸರ ಅಂದ್ರೆ ಮತ್ಸರದಿಂದ ಕೂಡಿದವರು, ಮತ್ಸರ ಭಾವದಿಂದ ಕೂಡಿದವರು, ಮಾತ್ಸರ್ಯದಿಂದ ಕೂಡಿದವರು. ಅವರು ಯಾಕೆ ಬಂದಿದ್ದಾರೆ? ವಿಜಿಗೀಷೆಯ ಆಗತಾನ್ವಾ, ವಿಜಿಗೀಷ ಅಂದ್ರೆ ಜೇತುಮಿಚ್ಛ ಜಿಗೀಷ, ಆಚಾರ್ಯರನ್ನು ಗೆಲ್ಲಬೇಕು ಅನ್ನುವ ಇಚ್ಛೆದಿಂದ ಬಂದವರು. ಆಚಾರ್ಯರನ್ನೇ ಗೆಲ್ಲಬೇಕಂತ ಬಂದಿದ್ದಾರೆ, ಅವ್ರ ಇಚ್ಛೆ ಮನಸ್ಸಿನಲ್ಲಿ ಒಂದು ಭಾವನೆ ಅವರಿಗೆ, ಆ ಇಚ್ಛೆದಿಂದ ಬಂದಿದ್ದಾರೆ. ಆ ತರಹ ಬಂದ ಜನರು ಅವರು ಅತಿತಾರ್ಕಿಕರು, ಅತಿಬುದ್ಧಿ, ಅತಿತಾರ್ಕ ಎಕ್ಸ್ ಡ್ರೈ ಲಾಜಿಕ್, ಅನ್ನೆಸೆಸರಿ ಲಾಜಿಕ್ ಮಾಡುವವರು, ಅತಿಬುದ್ಧಿ ಅತಿತರ್ಕ ಮಾಡುವವರು ಅಂತಹ ಅತಿತಾರ್ಕಿಕರಾದವರು ಅವರು ವಿಜಿಗೀಷದಿಂದ ಬಂದಿದ್ದಾರೆ. ಅಂತಹವರಾಗಲಿ ಈ ದ್ವಿವಿಧ ಜನರನ್ನು, ಎರಡು ವಿಧವಾದ ಜನರನ್ನು ಕೂಡ ಅನಯ ಭಂಗ್ಯ ಮೋಹು ಭಂಗಂ ಉಪನಿನಾಯ. ಅನಯ ಭಂಗ್ಯ, ಈ ಭಂಗಿ ಯಾವ ಭಂಗಿ? ಮುಂದಿನ ಶ್ಲೋಕದಲ್ಲಿ ಹೇಳಿದ್ದ ನೋಡ್ರಿ, ಅತ್ಯದ್ಭುತವಾದ ಪ್ರವಚನ ಅಕ್ಲಿಷ್ಟ ಸಭಾ ಶಬ್ದಾನ್ವಯ ಸಂಭವ ಸೂತ್ರಾರ್ಥ ಇವೆಲ್ಲ ಇರುವ ಮಾನೀಕೃತ ಆಮ್ನಾಯ ಯುತ ಸ್ಮೃತಿ ಇರುವ ವಚನ ಇದ್ದೆ ನೋಡ್ರಿ. ಆ ಭಂಗಿ, ಭಂಗಿ ಅಂದ್ರೆ ಮೆಥಡಾಲಜಿ, ಆ ಮೆಥಡಾಲಜಿ, ಆ ಭಂಗಿಯನ್ನು ಇಟ್ಟುಕೊಂಡು ಮತ್ತು ಕೂಡ ಅವರು ಮುಹು ಭಂಗಂ ಉಪನಿನಾಯ ಭಂಗ ಮಾಡಿದರು ಇಬ್ಬರನ್ನು. ಅದೇನ್ರಿ, ಈ ಜಿಗೀಷದಿಂದ ಬಂದ ಮತ್ಸರದವರು ಅವರ ಭಂಗ ಮಾಡುವುದು ಸೋಲಿಸಿದ್ದಾರೆ, ಅವರನ್ನು ಸೋಲಿಸುವುದು ಸರಿ, ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಯಾರು ಜಿಗೀಷೆಯಿಂದ ಬಂದಿದ್ದಾರೋ, ಮತ್ಸರ ಭಾವದಿಂದ ಬಂದವರನ್ನು ನಿರುತ್ತರರನ್ನು ಮಾಡಿ, ಉತ್ತರವಿಲ್ಲದೆ ಮಾಡಿಬಿಟ್ಟು ಅವರನ್ನು ಸೋಲಿಸಿದ್ದಾರೆ. ಆದ್ರೆ ಒಳ್ಳೆಯವರು, ಒಳ್ಳೆ ಭಾವದಿಂದ ಬಂದವರು, ನಿರ್ಮತ್ಸರರಿದ್ದಾರೆ, ಮತ್ಸರವಿಲ್ಲದೆ ಬಂದವರು, ಅವರನ್ನು ಸೋಲಿಸುವುದೇ ಯಾಕಂದ್ರೆ ಅವರಲ್ಲಿ ಯುಕ್ತಿಯಿಂದ ಏನು ಮಾಡಿದ್ದಾರೆ, ಸಂಶಯ ನಿರಾಸ ದ್ವಾರ ಅಂದ್ರೆ ಅವರೆಲ್ಲ ಪ್ರಶ್ನೆಗಳನ್ನು ಸೋಲಿಸಿದ್ದು. ಅವರನ್ನು ಸೋಲಿಸುವುದಂದ್ರೆ ಏನು, ಅವರು ಯಾವ ಪ್ರಶ್ನೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಬಂದಿದ್ದಾರೋ ಆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಸಿಗುವುದರ ಮೂಲಕವಾಗಿ, ಅವರ ಪ್ರಶ್ನೆಗಳನ್ನು ಸೋಲಿಸುವುದರ ಮೂಲಕವಾಗಿ ಅವರನ್ನು ಸೋಲಿಸಿದಂತಾಗಲ್ಲ. ಅಂದ್ರೆ ಇಲ್ಲ, ಅವರ ಮನಸ್ಸನ್ನು ಗೆದ್ದಿದ್ದಾರೆ. ಅವರನ್ನು ಗೆಲ್ಲುವುದಂದ್ರೆ ಒಳ್ಳೆಯವರ ಮನಸ್ಸನ್ನು ಗೆದ್ದಿದ್ದಾರೆ. ಹೀಗೆ ಇಬ್ಬರನ್ನು ಗೆದ್ದಿದ್ದಾರೆ. ಆ ಗೆದ್ದಿರುವ ರೀತಿ ಎಂತಾದ್ದು ಅಂದ್ರೆ, ಈ ಮೊದಲನೇ ಒಳ್ಳೆ ಕ್ಯಾಟಗರಿಯವರನ್ನು ಗೆದ್ದಿದ್ದು ಅವರ ಸಂಶಯವನ್ನು ಹೋಗಲಾಡಿಸುವುದರ ಮೂಲಕವಾಗಿ ಗೆದ್ದಿದ್ದಾರೆ. ಎರಡನೇ ಕ್ಯಾಟಗರಿಯವರನ್ನು, ಕೆಟ್ಟ ಉದ್ದೇಶದಿಂದ ಬಂದವರನ್ನು ಯುಕ್ತಿ ಖಂಡನ ದ್ವಾರ ಭಂಗ ಮಾಡಿದ್ದಾರೆ. ಅವರನ್ನು ಗೆದ್ದಿದ್ದು ಅವರವರ ಕೆಟ್ಟ ಯುಕ್ತಿಗಳನ್ನು ಖಂಡಿಸುವುದರ ಮೂಲಕವಾಗಿ ಎರಡನೇ ಕ್ಯಾಟಗರಿ ಅವರನ್ನು ಗೆದ್ದಿದ್ದಾರೆ. ಹೀಗೆ ಇಬ್ಬರನ್ನು ಕೂಡ ಆಚಾರ್ಯರು ತಾವು ಈ ವಿಧವಾಗಿ ಗೆದ್ದಿದ್ದಾರೆ ಅನ್ನೋದನ್ನು ಇಲ್ಲಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಬುಹುತ್ಸಯ ಮತ್ಸರ ವರ್ಜಿತಾಂಜನಾನ್ ಸಮತ್ಸರಾನ್ವ ವಿಜಿಗೀಷಯಾಗತಾನ್ ಶ್ರುತಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುರ್ ಭಂಗ್ಯಾನಯ ಭಂಗ ಉಪನಿನಾಯ ಸಹ. ಉಪನಿನಾಯ ಅಂದ್ರೆ ಪ್ರಾಪಯಾಮಾಸ ನಿರುತ್ತರತ್ವ ಪ್ರಾಪಯಾಮ, ಭಂಗವನ್ನು ಹೊಂದುವಂತೆ ಮಾಡಿದರು. ಭಂಗ ಅಂದ್ರೆ ಏನು, ಸಮಾಧಾನ ಇಲ್ಲ, ಉತ್ತರವಿಲ್ಲದೆ ಮಾಡುವುದು, ನಿರುತ್ತರರನ್ನು ಮಾಡುವುದು ಅಂದ್ರೆ ಅವರಿಗೆ ಯಾವ ವಿಧವಾದಂತಹ ಪ್ರತಿ ರೆಸ್ಪಾನ್ಸ್ ಅಂದ್ರೆ, ಇವರು ಆಚಾರ್ಯರನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ರೀತಿಯಲ್ಲಿ ಮಾತಿಲ್ಲದೆ, ಎದುರು ಮಾತಿಲ್ಲದೆ ಅವರನ್ನು ಸೋಲಿಸಿದ್ದಾರೆ ಅಂತ ಹೇಳಿ ಹೀಗೆ ಈ ಶ್ಲೋಕದ ಅನ್ವಯಾರ್ಥವನ್ನು ಹೇಳಿದ್ದಾರೆ. ಇದನ್ನು ನಾವು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ *6 ಒತ್ತಿ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. 23ನೇ ಪದ್ಯ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಹರೀಶ್. ಏನು ಪ್ರಶ್ನೆಗಳು ಇಲ್ಲ ಅಂದ್ರೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೋಡಿ ಹರೀಶ್ ಶ್ರೀನಿವಾಸ,
ನಮಸ್ಕಾರ.
ಹರೀಶ್ ಶ್ರೀನಿವಾಸ ನಮಸ್ಕಾರ.
ಹರೀಶ್ ಶ್ರೀನಿವಾಸ,
ಹರೀಶ್ ಶ್ರೀನಿವಾಸ ನಮಸ್ಕಾರ. ನಮಸ್ಕಾರ ಹರೀಶ್ ಶ್ರೀನಿವಾಸ. ನಮಸ್ಕಾರ ಹರಿ ನಮ್ಮ ಹರೀಶ್ ಶ್ರೀನಿವಾಸ. ನಮಸ್ಕಾರ ಸಾಷ್ಟ ನಮಸ್ಕಾರ.
Good time.